ஹரி ஓம் ஸ்ரீ குருப்பியோ நம. அப்ரமம் மங்கரயிதம் அதிரம் விமலம் சதா ஆனந்த தீர்த்தமத்லம் பஜே தாபத்ரயாபகம் நித்யா சித்தாந்த துத்வாந்த வித்வம்ஷ்ண சக்ஷண ஜெய்தீத்தாக்க தனிர்பாசதாம் நோ ஹிருதம்பரே அர்த்திகல்பித கல்போயம் பிரத்யத்தி கதிகேசரி வியாச தீர்த்த குரு பூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகா கரானகம் வாதிராஜகுருன் வந்தே ஹை கிரிபதாஸ்ரயான் பூஜ்ய ராகவேந்திராய சத்ய தர்மரதாய ச பததாம் கல்பவருஷாய நமதாம் காமதேனவே துர்வாதி த்வாந்த்ரவே வைஷ்ணவிந்தீவரேந்தவே ஸ்ரீராகவேந்திர குருவே நமோ அத்யந்தயாளவே ஆபாதமணி பர்யந்தம் குருநாமாக்தி ஸ்மரேத் தின விக்னாஹ ப்ரணஷ்யந்தி சித்தியம் ச மனோரதாஹ. ஹரி ஓம் ஸ்ரீ குருப்பியோ நம. ನಾವು ಭಗವದ್ಗೀತೆಯಲ್ಲಿ 8ನೇ ಅಧ್ಯಾಯ, ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತಲೂ ಕರೀತಾರೆ. ಈ ಅಧ್ಯಾಯದಲ್ಲಿ ನಾವು ಗೀತಾ ಭಾಷ್ಯ ತಾತ್ಪರ್ಯಗಳ ಮೂಲಕವಾಗಿ 10ನೇ ಶ್ಲೋಕದವರೆಗೂ ನೋಡಿದ್ದೀವಿ. ಗೀತಾ ವಿವೃತಿಯ ಮೂಲಕವಾಗಿ ಕೂಡ 9ನೇ ಶ್ಲೋಕದವರೆಗೂ ನೋಡಿದ್ದೀವಿ. ಇವತ್ತು ಗೀತಾ ವಿವೃತಿಯನ್ನು ರಾಯರು ಮಾಡಿದಂಥದ್ದು 10ನೇ ಶ್ಲೋಕವನ್ನು ನೋಡೋಣ. ಆ 9ನೇ ಶ್ಲೋಕ ಗೀತಾ ವಿವೃತಿಯ ಮೂಲಕವಾಗಿ ಲಾಸ್ಟ್ ಕವಿಂ ಪುರಾಣ ಮನುಷಾಹಿತಾರಂ ಮನೋರಣೀಯಾಂ ಸಮನುಸ್ಮರೇದ್ಯಃ ಸರ್ವಸ್ಯ ಧಾತಾರಂ ಅಜಿಂತ್ಯರೂಪಂ ಆದಿತ್ಯವರ್ಣಂ ತಮಸಪರಸ್ತಾತ್ ಅನ್ನೋದು ನೋಡಿದ್ದೀವಿ. ಅಲ್ಲಿ ಪರಮಾತ್ಮನ ಮಹಿಮೆ, ಜ್ಞಾನ ವಿಜ್ಞಾನ ಯೋಗದಲ್ಲಿ ಮುಖ್ಯವಾಗಿ ಭಗವಂತನ ಮಹಿಮಾ ಸ್ವರೂಪ, ಅವನಿರುವಂತಹ ಮಹಿಮೆ, ಎಲ್ಲ ಕಡೆ ಮಹಿಮೆಯನ್ನು ನೋಡ್ತೀವಿ. ವಿಶೇಷವಾದ ಅಂದ್ರೆ ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡುವ ರೀತಿಯಲ್ಲಿ ಅಂದ್ರೆ ಭಗವಂತ ಸರ್ವೋತ್ತಮ ಸರ್ವೋತ್ಕೃಷ್ಟ ಅವೆಲ್ಲ ನೋಡ್ತೀವಿ. ಅವನನ್ನು ನಾವು ಹೇಗೆ ಉಪಾಸನೆ ಮಾಡಬೇಕು, ಅಂತಹ ಮಹಾ ಮಹಿಮೋಪೇತನಾದ ಪರಮಾತ್ಮನ ಧ್ಯಾನ ಮಾಡುವ ರೀತಿ ಹೇಗೆ ಇತ್ಯಾದಿ ವಿಷಯಗಳನ್ನ ಧ್ಯಾನ ಯೋಗದಲ್ಲಿ ಹೇಳಿದ ಕೆಲವು ಅಂಶಗಳ ಇನ್ನು ವಿಸ್ತಾರವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಭಗವಂತನ ಚಿಂತನೆ ಮಾಡಬೇಕಂದ್ರೆ ಅವನ ಸರ್ವಜ್ಞ, ಸರ್ವಪೋಷಕ, ಸರ್ವಧಾರಕ ಇತ್ಯಾದಿ ವಿಷಯಗಳಿಂದ ಎಲ್ಲದಕ್ಕೂ ಮೀರಿ ನಿಂತಿದ್ದಾನೆ. ಪ್ರಕೃತಿಗೂ ತಮಸ್ಸಿಗೂ ಅಜ್ಞಾನಕ್ಕೂ ಎಲ್ಲದಕ್ಕೂ ಮೀರಿ ನಿಂತಿದ್ದಾನೆ ಅಂಥೇಳಿ ಇತ್ಯಾದಿ ಆ ವಿಶೇಷಣಗಳೆಲ್ಲ ನೋಡಿದ ಮೇಲೆ ನಾವು ಇನ್ನೊಂದು ಅಂಶವನ್ನು ಭಾಷ್ಯ ತಾತ್ಪರ್ಯಗಳನ್ನು ನೋಡಿದ್ದೀವಿ. ಏನಂದ್ರೆ 10ನೇ ಶ್ಲೋಕದಲ್ಲಿ ಯೋಗ ಬಲದಿಂದ ಪರಮಾತ್ಮನನ್ನು, ಅಂದ್ರೆ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಭಗವಂತನನ್ನು ಒಲಿಸುವುದು ಒಂದಾದರೆ ಯೋಗ ಬಲ, ಯೋಗ ಸಾಮರ್ಥ್ಯದಿಂದ ಭಗವಂತ, ಅವರು ಕೂಡ ಭಗವಂತನನ್ನು ನಂಬುತ್ತಾರೆ. ಅಂದ್ರೆ ಭಗವಂತನ ಮೇಲೆ ಭಗವಂತನ ಬಿಟ್ಟು ಯೋಗ ಸಾಮರ್ಥ್ಯ ಅಂತಲ್ಲ, ಭಗವಂತನ ಉಪಾಸಕರು ಆದರೆ ಜ್ಞಾನಭಕ್ತಿ ವೈರಾಗ್ಯಗಳ ಮೇಲೆ ಜಾಸ್ತಿ ಹೆಚ್ಚಾಗಿ ಆಧಾರ ಪಡೆದ, ಅವರಿಗೂ ಜ್ಞಾನಭಕ್ತಿ ವೈರಾಗ್ಯಗಳ ಅವಶ್ಯಕತೆ ಇದೆ. ಆದರೆ ಆ ಕೇವಲ ಜ್ಞಾನಭಕ್ತಿ ವೈರಾಗ್ಯಗಳ ಮಾತ್ರ ಇರೋದಲ್ಲದೆ ಅದರ ಸಪೋರ್ಟ್ ತಗೊಳ್ತಾರೆ. ಆದರೆ ಯೋಗ ಬಲ, ಯೋಗ ಸಾಮರ್ಥ್ಯದಿಂದ ಭಗವಂತನನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಭಗವಂತನ ಮೇಲೆ ನಂಬಿಕೆ ಇಲ್ಲದೆ ಇದ್ರೆ ಭಗವಂತನ ಪಡೆಯುವ ಪ್ರಸಕ್ತಿ ಬರೋದಿಲ್ಲ. ಆದ್ದರಿಂದ ಅವರು ಭಗವಂತನನ್ನು ಪಡೆಯುವುದಕ್ಕೆ ಯೋಗ ಸಾಮರ್ಥ್ಯದಿಂದ ಹೇಗೆ ಮಾಡ್ತಾರೆ ಅನ್ನೋದನ್ನು ಅಲ್ಲಿ 10ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದು ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತಿಯ ಯುಕ್ತೋ ಯೋಗ ಬಲೇನ ಚೈವ ಭ್ರುವೋರ್ ಮಧ್ಯೆ ಪ್ರಾಣ ಆವೇಶ್ಯ ಸಮ್ಯಕ್ ಸತ್ತಂ ಪರಂ ಪುರುಷ ಮುಪೈತಿ ದಿವ್ಯಂ ಅಂತ ಹೇಳಿದ್ದು. ಈ ಶಬ್ದಗಳೆಲ್ಲ ಕೂಡ ಸಿಂಪ್ಲೆಸ್ಟ್ ಫಾರ್ಮ್ ನಲ್ಲಿರುವ ಶಬ್ದಗಳು. ಅದನ್ನು ಮತ್ತು ಅದರ ಅರ್ಥಗಳನ್ನು, ಅಂದ್ರೆ ಶಬ್ದದ ಅರ್ಥ ಆ ಓವರ್ ಆಲ್ ಮೀನಿಂಗ್ ಎಲ್ಯಾಬರೇಟ್ ಮಾಡಬಹುದು, ಆದ್ರೆ ಒಂದು ಶಬ್ದಕ್ಕೂ ಅರ್ಥ ಬೇಕಾಗಿಲ್ಲ, ಅಷ್ಟು ಸರಳವಾದ ಶಬ್ದಗಳನ್ನು ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ತೋರಿಸುವುದಕ್ಕಾಗಿ ರಾಯರು ಅಲ್ಲಿ ಆ ಗೀತಾ ಶ್ಲೋಕದಲ್ಲಿ ಇರುವ ಶಬ್ದಗಳನ್ನೇ ಆರ್ಡರ್ನಲ್ಲಿ ಒಂದು, ಅಂದ್ರೆ ಅದು ಪೊಯೆಟಿಕ್ ಆರ್ಡರ್ನಲ್ಲಿದೆ, ಅದನ್ನು ಒಂದು ಪ್ರೋಸ್ ಆರ್ಡರ್ ತರ ಇಟ್ಟುಬಿಟ್ಟು ಆ ಖಂಡಾರ್ಥದಲ್ಲಿ ಶಬ್ದಕ್ಕೆ ಮತ್ತು ನಾರ್ಮಲ್ ಆಗಿ ಆ ರಾಯರ ಶೈಲಿ ಎಂತಹದ್ದಂತೆ ಖಂಡಾರ್ಥ, ಒಂದು ಶಬ್ದ ಹೇಳಿ ಆ ಶಬ್ದದ ಅರ್ಥವನ್ನು ಹೇಳುವುದು, ಹೀಗೆ ಹೇಳ್ತಾ ಹೋಗ್ತಾರೆ. ಇಲ್ಲಿ ಈ ಶ್ಲೋಕ ಹೇಳ್ತಾ ಇದ್ದಾರೆ, ಇದು ಬಹಳ ಸರಳವಾಗಿದೆ, ಇದನ್ನು ನೀವು ಹೀಗೆ ಯೋಜನೆ ಮಾಡಬಹುದು, ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಲೈಕ್ ದಿಸ್ ಅಂತ ಹೇಳಿ ಆ ಗೀತಾ ಪದಗಳನ್ನೇ ಹಾಗೇ ಇಟ್ಟು ರಿಯರೇಂಜ್ ಮಾಡಿ ಹೇಳ್ತಾ ಇದ್ದಾರೆ. ಅಂದ್ರೆ ನೋಡ್ರಿ, ನಾನೀಗ ರಾಯರು ವಿವೃತಿಯಲ್ಲಿ ಹೇಳಿದ ಮಾತುಗಳು ಇವೆಲ್ಲ ಗೀತಾ ಶ್ಲೋಕದಲ್ಲಿ ಹಾಗೇ ಇದೆ. ಭಕ್ತಿಯುಕ್ತ ಸನ್, ಆ ಈ ವಿಧವಾಗಿ ಸನ್ ಅನ್ಸಂದ್ರೆ ಇದ್ದವನಾಗಿ ಅಂತ ಹೇಳಿದಾರಲ್ವಾ, ಆಗಿ ಅನ್ನೋದನ್ನು ಮಾತ್ರ ಸೇರಿಸಿದ್ದಾರಷ್ಟೇ. ಭಕ್ತಿಯುಕ್ತ ಸನ್ ಪ್ರಯಾಣ ಕಾಲೇ ಯೋಗ ಬಲೇನ ಭ್ರುವೋ ಮಧ್ಯೆ ಪ್ರಾಣ ಆವೇಶ್ಯ ಅಚಲೇನ ಮನಸ ಯಹ ಸ್ಮರೇತ್ ಸ ದಿವ್ಯಂ ಪರಂ ಉತ್ತಮಂ. ಅಲ್ಲಿ ಪರಂ ಅನ್ನುವುದಕ್ಕೆ ಮಾತ್ರ ಒಂದಕ್ಕೆ ಮಾತ್ರ ಅರ್ಥ ಕೊಟ್ಟಿದ್ದಾರೆ, ಪರಂ ಅಂದ್ರೆ ಉತ್ತಮಂ. ಪುರುಷಂ ಉಪೈತಿ ಇತಿ ಯೋಜನ, ಆ ಪರಮ ಪುರುಷ ಉತ್ತಮನಾದ ಭಗವಂತನನ್ನು ಪಡೆಯುತ್ತಾರೆ ಅನ್ನೋದು ಯೋಜನ ಅಂತೇಳಿ. ಅಂದ್ರೆ ಗೀತಾ ಶ್ಲೋಕ ನೋಡಿದಾಗ ಗೀತಾ ಶ್ಲೋಕಕ್ಕೆ ಅರ್ಥ ಹೀಗೆ, ಪ್ರಯಾಣ ಕಾಲೆ ದೇಹ ತ್ಯಾಗದ ಸಮಯದಲ್ಲಿ ಮನಸ ಅಚಲೇನ, ಅಚಲೇನ ಮನಸ, ಅಚಲವಾದ ಮನಸ್ಸಿನ ಅಂದ್ರೆ ಏನು, ಅಲ್ಲಿಲ್ಲಿ ಅಲ್ಲಾಡ್ತಾ ಇರೋ ಮನಸ್ಸಲ್ಲದೆ ಸ್ಥಿರವಾಗಿ ಭಗವಂತನನ್ನು ಇಟ್ಟಿರುವಂತಹ ಸ್ಥಿರವಾದ ಮನಸ್ಸಿನಿಂದ ಭಕ್ತಿಯುಕ್ತ ಭಕ್ತಿಯಿಂದ ಕೂಡಿದವನಾಗಿ ಯೋಗ ಬಲೇನ, ಯೋಗ ಫಲ, ಯೋಗ ಸಾಮರ್ಥ್ಯ, ಬಲ ಅಂದ್ರೆ ಸಾಮರ್ಥ್ಯ, ಯೋಗ ಸಾಮರ್ಥ್ಯದಿಂದ ಚ ಏವ ಏವ, ಅದು ಬೇಕೇ ಬೇಕು, ಚ ಅಂಡ್ ಆಲ್ಸೋ, ಅಂಡ್ ಆಲ್ಸೋ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ ಇವೆಲ್ಲವೂ ಬೇಕು, ಎಲ್ಲವೂ ಬೇಕು. ಚಕಾರ ಸಮುಚ್ಚಯಾರ್ಥೇ ಚಕಾರ ಅಂತ ಹೇಳಿ, ಸಮುಚ್ಚಯ ಎಲ್ಲವೂ ಬೇಕು. ಏನು ಬೇಕು? ಅಚಲವಾದ ಮನಸ್ಸು ಬೇಕು, ಸ್ಥಿರವಾದ ಮನಸ್ಸು ಬೇಕು, ಭಕ್ತಿಯೂ ಬೇಕು, ಯೋಗ ಸಾಮರ್ಥ್ಯವೂ ಬೇಕು, ಇದು ಪ್ರಯಾಣ ಸಮಯದಲ್ಲಿ ಇರಬೇಕು. ಆದ್ದರಿಂದ ಇವೆಲ್ಲವನ್ನು ಸೇರಿಸಿದಾಗ ಭ್ರುವೋಹ ಮಧ್ಯೆ, ಹುಬ್ಬುಗಳ ಮಧ್ಯದಲ್ಲಿ, ಹುಬ್ಬುಗಳ ಮಧ್ಯದಲ್ಲಿ, ಎರಡು ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣಂ ಆವೇಶ್ಯ ಸಮ್ಯಕ್, ಸಮ್ಯಕ್ ಪ್ರಾಣಂ ಆವೇಶ್ಯ, ಚೆನ್ನಾಗಿ ಪ್ರಾಣವಾಯುವನ್ನು, ಪ್ರಾಣಶಕ್ತಿಯನ್ನು ಅಲ್ಲಿ ತಂದು ಸೇರಿಸಿ ಸ್ಥಿರಪಡಿಸಿ, ಅಂದ್ರೆ ನಮ್ಮ ಹುಬ್ಬುಗಳ ಮಧ್ಯೆ ಪ್ರಾಣಶಕ್ತಿಯನ್ನು ಸ್ಥಿರಪಡಿಸಬೇಕು. ಇದು ಸಾಧ್ಯ ಆಗತ್ತಾ ಅಂದ್ರೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ಯೋಗ ಸಾಮರ್ಥ್ಯ ಇರುವವರು ಸಾಧ್ಯ ಆಗತ್ತೆ. ಹಾಗೆ ಮಾಡಿ ಅಂತಹ ಅವನು ಸಹ, ಸ ಅಂದ್ರೆ ಅಂತಹ ಸಾಧಕನು, ತಂ ಆ ಪರಮಾತ್ಮನನ್ನು, ತಂ ಪರಂ ಆ ಪರಮಾತ್ಮನನ್ನು, ಅವನೆಂತವನು ಪುರುಷಂ ಪುರುಷೇತೆ, ಎಲ್ಲರ ದೇಹದಲ್ಲಿ ನೆಲೆಸಿರುವವನು, ಸರ್ವದೇಹ ಪ್ರೇರಕನು, ಸರ್ವಜೀವ ಪ್ರೇರಕನು ಎಲ್ಲ ಆಗಿರುವ ಪರಮಾತ್ಮ, ಆ ಪುರುಷಂ ಪರಮಾತ್ಮನನ್ನು ಅವನು ಎಂತವನು, ದಿವ್ಯಂ ದಿವು ಕ್ರೀಡಾಯಾಮ್ ಅಂತ ಹೇಳಿದಂತೆ ಸೃಷ್ಟಿಯಾದಿ ಕ್ರೀಡೆಗಳನ್ನು ಮಾಡುವನು, ಅವಂತಹ ಪುರುಷನನ್ನು ಹೊಂದುತ್ತಾರೆ. ಅದನ್ನು ಪ್ರೋಸ್ ಹಾಡಲ್ಲಿ ಹಾಕಿದಾಗ ಅಷ್ಟೇ ಆಗುತ್ತೆ, ರಾಯರು ಹೇಳಿದ ಕಣ್ಣಾರ್ಥ ಭಕ್ತಿಯ ಯುಕ್ತ ಸನ್, ಭಕ್ತಿಯಿಂದ ಕೂಡಿದವನಾಗಿ ಪ್ರಯಾಣ ಕಾಲೇ ದೇಹ ಬಿಡುವ ಸಮಯದಲ್ಲಿ ಯೋಗ ಬಲೇನ, ಯೋಗ ಸಾಮರ್ಥ್ಯದಿಂದ ಭ್ರುವೋಹ ಮಧ್ಯೆ, ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣ ಆವೇಶ್ಯ, ಪ್ರಾಣವನ್ನು ಪ್ರಾಣಶಕ್ತಿಯನ್ನು ತಂದಿಟ್ಟವನಾಗಿ ಅಚಲೇನ ಮನಸ, ಸ್ಥಿರವಾದ ಮನಸ್ಸಿನಿಂದ ಯಹ ಯಾರಾದರೆ ಸ್ಮರೇತ್, ಸ್ಮರಣೆ ಮಾಡುತ್ತಾರೋ ಯಾರನನ್ನು, ಸ ದಿವ್ಯಂ ಪರಂ ಉತ್ತಮಂ, ಆ ದಿವ್ಯನಾದ ಪರಮೋತ್ತಮನಾದ ಪರಮಪುರುಷನನ್ನು, ಪುರುಷಂ ಪರಮಪುರುಷ ಪರಮಾತ್ಮನನ್ನು ಉಪೈತಿ ಹೊಂದುತ್ತಾನೆ ಇತಿ ಯೋಜನ, ಹೀಗೆ ಅಲ್ಲಿ ಹೇಳಲ್ಪಟ್ಟಿದೆ. ಈ ವಿಧವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ, ಇದು ವಿವಕ್ಷಿತವಾಗಿದೆ, ದಿಸ್ ಇಸ್ ವಾಟ್ ಇಸ್ ಟು ಬಿ ಅಂಡರ್ಸ್ಟುಡ್ ಅಂತ ಹೇಳಿ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟುವರೆಗೂ ಹೇಳಿದ ವಿಷಯಗಳನ್ನು ಕ್ರೋಢೀಕರಣ ಮಾಡಿ, ಸಂಘಟಿತ ಮಾಡಿ, ಕ್ವಿಂಟೆಸೆನ್ಸ್ ಇನ್ ಎ ನಟ್ಶೆಲ್ ಅಂತೀವಲ್ವ, ಹಾಗೆ ಹೇಳ್ತಾ ಇದ್ದಾರೆ ರಾಯರಿಗ. ಇವೆಲ್ಲವನ್ನಂದ್ರೆ ಮುಂಚೆ ಹೇಳಿದ ಎಲ್ಲ ಶ್ಲೋಕಗಳನ್ನು, ನಾಲ್ಕೈದು ಶ್ಲೋಕಗಳನ್ನು ಇಲ್ಲಿ ಸೇರಿಸಿ ಹೇಳ್ತಾ ಇದ್ದಾರೆ. ಅತ್ರ ಆದಿತ್ಯವರ್ಣಂ ಇತಿ ಸಶರೀರತ್ವ ಪ್ರಾಪ್ತೇ ಜನ್ಮಾದಿ ಪ್ರಸಂಗ ಇತಿ ಶಂಕಾ ವಿದಾಸಾಯ ತಮಸಃ ಪರಸ್ತಾದ್ ಇತ್ಯುಕ್ತಂ ಅಂತೇಳಿ. ಅಂದರೆ ನಮಗೆ ಇದು ಈಗ 10ನೇ ಶ್ಲೋಕ ಮಾಡ್ತಾ ಇದ್ದೀವಿ, 9ನೇ ಶ್ಲೋಕದಲ್ಲಿ ಆದಿತ್ಯವರ್ಣಂ ಅಂತ ಹೇಳಿದರೆ ಸೂರ್ಯನಂತೆ ಪ್ರಕಾಶ ಉಳ್ಳವನು ಅಂತ ಹೇಳಿದ್ದರಿಂದ ನಮಗೇನನ್ಸುತ್ತೆ, ಓಹೋ ಭಗವಂತನಿಗೆ ಸೂರ್ಯನಂತೆ ಪ್ರಕಾಶವಿದೆ ಅಂದರೆ ಅವನಿಗೂ ಒಂದು ದೇಹವಿದೆ, ನಮ್ಮಂತಹ ದೇಹ ಮೇ ಬಿ ಬ್ರೈಟ್ ದೇಹ ಅಷ್ಟೇ ಹಾಗೆ ಇದೆ ಅಂತ ಹೇಳಿದಂತಾಗತ್ತೆ. ಆದ್ದರಿಂದ ಅವನಿಗೂ ಜನನ ಮರಣ ಹುಟ್ಟು ಸಾವು ಎಲ್ಲ ಉಪಬೇಕ, ಅವನಿಗೊಂದು ದೇಹ ಇದೆ ಅಂತ ಹೇಳಿದರೆ ಅನ್ನುವ ಆ ಶಂಕೆ ಅನುಮಾನವನ್ನು ಪರಿಹಾರ ಮಾಡುವುದಕ್ಕಾಗಿ ಫಾರ್ ದಟ್ ರೀಸನ್ ಅಲ್ಲಿಯೇ ಹೇಳಿದಂತಹ ಇನ್ನೊಂದು ಮಾತೇನು, ತಮಸಃ ಪರಸ್ತಾತ್ ಆದಿತ್ಯವರ್ಣಂ ಅಂತ ಹೇಳುತ್ತಲೂ ತಮಸಃ ಪರಸ್ತಾತ್ ಅಂತಲೂ ಹೇಳಿದ್ದಾರೆ. ಅಂದರೆ ಸೂರ್ಯನಂತೆ ಪ್ರಕಾಶ ಉಳ್ಳವನು ಆದರೆ ತಮಸ್ಸಿಗೆ, ಅಂದರೆ ತಮಸ್ ಅಂದ್ರೆ ಏನು, ಪ್ರಕೃತಿ, ಪ್ರಕೃತ ದೇಹವಿಲ್ಲ, ಮೆಟೀರಿಯಲಿಸ್ಟಿಕ್ ಬಾಡಿ ಇಲ್ಲ, ಅದಕ್ಕೆ ತಮಸಃ ಪರಸ್ತಾತ್ ಅಂತ ಹೇಳಿದ್ದು ಯಾಕೆ ಅಂದರೆ ಅವನಿಗೆ ದೇಹವಿಲ್ಲ, ದೇಹವಿಲ್ಲ ಅಂದ್ರೆ ಜನನ ಮರಣಗಳಿಲ್ಲ, ಅಂದ್ರೆ ಪ್ರಾಕೃತ ದೇಹವಿಲ್ಲ, ಚಿದಾನಂದಾತ್ಮಕವಾದ ದೇಹ ಇದೆ, ಜ್ಞಾನಾನಂದಾತ್ಮಕವಾದ ದೇಹ ಇದೆ, ಪ್ರಾಕೃತ ದೇಹವಿಲ್ಲ ಅಂತ ಹೇಳುವುದರ ಮೂಲಕವಾಗಿ ಹುಟ್ಟು ಸಾವುಗಳಿಲ್ಲ ಅಂತ ಆಗುತ್ತೆ. ಸೊ ಭಗವಂತನ ದೇಹ ಅಪ್ರಾಕೃತವಾದ್ದರಿಂದ ಜನ್ಮಾದಿಗಳ ದೋಷವಿಲ್ಲ ಅಂತ ಹೇಳಿದ್ದಾಯಿತು. ಸೊ ತದ್ ದೇಹಸ್ಯ ಅಪ್ರಾಕೃತತ್ವಾತ್ ನ ಜನ್ಮಾದಿ ದೋಷ ಇತಿ ಭಾವ, ಅವನ ದೇಹಕ್ಕೆ ಅಪ್ರಾಕೃತತ್ವ ಅಂದರೆ ಮೆಟೀರಿಯಲಿಸ್ಟಿಕ್ ಇಲ್ಲ, ಪ್ರಕೃತಿ ಸಂಬಂಧ ಇಲ್ಲ, ಆದ್ದರಿಂದ ಜನ್ಮ ಹುಟ್ಟು ಮುಂತಾದಂತಹ ದೋಷಗಳು ಅವನಿಗಿಲ್ಲ ಅಂತ ಹೇಳಿ ನ ಜನ್ಮಾದಿ ದೋಷ ಇತಿ ಭಾವ ಆ ಭಾವ ಹೇಳಿದ್ದಾರೆ. योगबलेन एव भ्रुवोः मध्ये प्राणम् आवेश्य इत्येतद् ವಾಯುಜಯಾದಿಮನ್ ಮಾತ್ರ ಸಾಧಾರಣ. ನೋಡ್ರಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೋಗ ಬಲದಿಂದ, ಯೋಗ ಸಾಮರ್ಥ್ಯದಿಂದ ಭ್ರೂಗಳ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವನ್ನು ತಂದಿಟ್ಟು ಅಲ್ಲಿ ನೆಲಗೊಳಿಸಿ ಅಲ್ಲಿ ಸ್ಥಿರಪಡಿಸಿ ಅಂತ ಹೇಳುವುದು ವಾಯುಜಯ ಪ್ರಾಣಜಯ ಪ್ರಾಣವಾಯುವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತಹ ಶಕ್ತಿ ಉಳ್ಳವನು ಪ್ರಾಣ ಜಯಾದಿ ಮತ್ ಮತ್ ಅಂದ್ರೆ ಈ ಉಳ್ಳವನು ಹನುಮತ್ ಬಲವಾನ್ ಬಲವತ್ ಅಂತ ಮತ್ತು ವತ್ತು ಶಬ್ದಗಳು ಮಂತ ವಂತ ಬುದ್ಧಿಮಂತ ಅಂದ್ರೆ ಬುದ್ಧಿ ಉಳ್ಳವನು ಬುದ್ಧಿಮಾನ್ ಬುದ್ಧಿಮಂತ. ಅದೇ ವಿಧವಾಗಿ ಇಲ್ಲಿ ವಾಯುಜಯಾದಿ ಮತ್ ಅಂದ್ರೆ ವಾಯುಜಯ ಸಾಮರ್ಥ್ಯ ಉಳ್ಳವನಿಗೆ ಮಾತ್ರ, ನಾವು ಕನ್ನಡದಲ್ಲಿ ಮಾತ್ರ ಅಂತ ಹೇಳಿದ್ದೆ ಸಂಸ್ಕೃತದಲ್ಲಿ, ಆ ಸಂಸ್ಕೃತದ ಮಾತ್ರವೇ ಕನ್ನಡದಲ್ಲಿ, ಇಲ್ಲಿ ಮಾತ್ರ ಓನ್ಲಿ ಫಾರ್ ಹಿಮ್ ಹಾಗೆ ಇರುವವನಿಗೆ ಮಾತ್ರ ಸಂಸ್ಕೃತದಲ್ಲಿ ಮಾತ್ರ ಅಂತಲೇ ಪ್ರಯೋಗ ಮಾಡಿದ್ದಾರೆ. ಓನ್ಲಿ ಫಾರ್ ಹಿಮ್ ಸಾಧಾರಣಂ ಅದು ಸಾಧ್ಯವಾಗುತ್ತೆ. ಸಾಧಾರಣಂ ಅಂತ ಹೇಳಿದ್ರೆ ಅಂಥವರಿಗೆ ಮಾತ್ರ ಸಂಬಂಧಪಟ್ಟದ್ದು, ಸಾಧಾರಣ ಅನ್ನುವ ಶಬ್ದ ಸಂಬಂಧಪಟ್ಟದ್ದು ಅನ್ನುವ ಅರ್ಥದಲ್ಲಿ. ಸೊ ವಾಯುಜಯಾದಿಗಳು ಸಾಮರ್ಥ್ಯ ಉಳ್ಳವನಿಗೆ ಮಾತ್ರ ಈ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸುವುದು ಅನ್ನುವುದು ಸಂಗತವಾಗತ್ತೆ, ಅರ್ಪ್ಲೈ ಆಗತ್ತೆ. ನಾತು ಉಚ್ಚಿಕ್ರಮಿಷೋ ಸರ್ವಸ್ಯ ಸಾಧಾರಣಂ ಅಂತೇಳಿ. ಅಂದ್ರೆ ಏನು, ನೀವು ಸ್ವಲ್ಪ ಎಲ್ಲನ್ನ ಮ್ಯೂಟ್ ಮಾಡ್ಕೋಬೇಕು ಹೇಳೋರು, ಆಮೇಲೆ ನೀವು ಅನ್ಮ್ಯೂಟ್ ಮಾಡ್ಕೋಬೇಕು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸೊ ಇಲ್ಲಿ ಹೇಳ್ತಾ ಇರುವುದು ಅಂತ ಹೇಳಿದ್ರೆ, ನಾತು ಉಚ್ಚಿಕ್ರಮಿಷೋ ಸರ್ವಸ್ಯ ಸಾ. ಉಚ್ಚಿಕ್ರಮಿಷೋ ಅಂತ ಹೇಳಿದ್ರೆ ಏನು, ಉತ್ಕ್ರಮಣ ಮಾಡುವ ಯಾರಿಗೆ ಅಂದ್ರೆ ಉತ್ಕ್ರಮಣ ಮಾಡಬೇಕನ್ನುವರಿಗೆ ಇದು ಸರ್ವಸ್ಯ ಸಾಧಾರಣ ಅಂದ್ರೆ ಉತ್ಕ್ರಮಣ ಮಾರ್ಗದಲ್ಲಿ ಹೋಗಬೇಕು ಅಂತ ಬಯಸಿದವ್ರಿಗೆಲ್ಲರಿಗೆ ಇದಾಗತ್ತೆ ಅಂತಲ್ಲ. ಇದು ಯಾರಿಗೆ, ವಾಯುಜಯ ಹೀನಾನಾಂ ಜ್ಞಾನ ಭಕ್ತಿ ವೈರಾಗ್ಯ ಪೂರ್ತಿಯೇವ ಮುಕ್ತಿ ಸಿದ್ಧೇಹೇ ಅಂತೇಳಿ. ಅಂದ್ರೆ ಯಾರಿಗಾದರೆ ವಾಯುಜಯ ಅಂದ್ರೆ ಈ ಪ್ರಾಣವಾಯುವನ್ನು ನಿಲ್ಲಿಸುವುದು, ನಾವು ಪ್ರಾಣಾಯಾಮ ಮಾಡ್ತೀವಿ, ಪ್ರಾಣಾಯಾಮ ಮಾಡಿದ್ರೆ ಸ್ವಲ್ಪ ಪ್ರಾಣಶಕ್ತಿಯನ್ನು ಸ್ವಲ್ಪ ಹತೋಟಿಯಲ್ಲಿ ತನ್ನ ಆ ಪ್ರಾಣಾಯಾಮ ಮಾಡಿ 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 ಅದು ಒಂದು ಪರಾಕಾಷ್ಠಗೆ ಹೋದಾಗ ಆ ಶಕ್ತಿಯನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯ ಬಂದ ಮೇಲೆ ಪ್ರಾಣವಾಯುವನ್ನು ಎಲ್ಲಿಯಾದರೂ ನಮ್ಮ ದೇಹದಲ್ಲಿ ಎಲ್ಲಿ ಬೇಕಾದರೂ ಅಲ್ಲಿ ನಿಲ್ಲಿಸುವಂತಹ ಸಾಮರ್ಥ್ಯ, ಯೋಗ ಸಾಮರ್ಥ್ಯ ಬರುತ್ತೆ. ಆವಾಗ ಅಂಥವರು ಆ ಪ್ರಾಣವಾಯುವನ್ನು ತಮ್ಮ ಭ್ರೂಗಳ ಹುಬ್ಬುಗಳ ಮಧ್ಯದಲ್ಲಿ ನಿಲ್ಲಿಸುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ. ಅಂತಹ ಸ್ಪೆಷಲ್ ಕೆಪ್ಯಾಸಿಟಿ ಇರುವವರಿಗೆ ಮಾತ್ರ ದಟ್ ಪ್ರಾಸೆಸ್ ದಟ್ ಪ್ಯಾತ್. ಎಲ್ಲರೇ ಓ ನಮಗೆ ಪ್ರಾಣವಾಯು ನಿಲ್ಲಿಸಲಿಕ್ಕಾಗೋದಿಲ್ಲ ಅಂದ್ರೆ ನಮಗೆ ಮುಕ್ತಿಲ್ಲವಾ ಅಂತ ಯಾರು ಗೊಂದಲಕ್ಕೆ ಒಳಗಾಗಬೇಕಾಗಿದ್ದಿಲ್ಲ. ಪ್ರಾಣವಾಯು ನಿಲ್ಲಿಸುವ ಸಾಮರ್ಥ್ಯವಿಲ್ಲ ಅಂತ ಹೇಳಿದರೆ ಫೈನ್, ಅವರು ಜ್ಞಾನ ಭಕ್ತಿ ವೈರಾಗ್ಯ ಪೂರ್ತಿಯೇವ ಮುಕ್ತಿ ಸಿದ್ಧೇಹೇ, ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಅವರು ಮೋಕ್ಷವನ್ನು ಪಡೆಯುವುದಕ್ಕೆ ಪ್ರಯತ್ನ ನಿಶ್ಚಯವಾಗಿ ಎಲ್ಲರೂ ಮಾಡಬಹುದು. ಆದ್ದರಿಂದ ವಾಯುಜಯಾದಿ ಮತಾಂತು ಈಶತ್ ಜ್ಞಾನಾದಿ ಅಸಂಪೂರ್ಣತಾ ಅಪಿ ವಾಯುಜಯಾದೌ ನಿಪುಣಾನ ತದ್ ಬಲಾತ್ ಏವ ಅಲ್ಪ ಮುಕ್ತಿ ಕಿಂಚಿತ್ ಶೀಘ್ರಂ ಚ ಭವತಿ ಇತಿ ವಿಶೇಷ ಇತಿ. ಮತ್ತೆ ಇದೆಲ್ಲ ಇಷ್ಟು ಯಾಕೆ ಹೇಳ್ತಾ ಇದ್ದಾರೆ ರೀ, ವಾಟ್ ಈಸ್ ದ ಪರ್ಪಸ್ ಅಂತ ಹೇಳಿದರೆ, ಈ ಯೋಗ ಸಾಮರ್ಥ್ಯ ಉಳ್ಳವರಿಗೆ ಜ್ಞಾನ ವೈರಾಗ್ಯ ಭಕ್ತಿ ಜ್ಞಾನ ವೈರಾಗ್ಯಗಳು ಎಷ್ಟಿರಬೇಕು ನಮಗೆ ಗೊತ್ತಿಲ್ಲ. ವಾಟ್ ಇಫ್ ವಿ ಡು ನಾಟ್ ಹ್ಯಾವ್, ಅವ್ರಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳ ಪರಾಕಾಷ್ಠ ಬರೋದಿಲ್ಲ, ದೇ ಆರ್ ನಾಟ್ ಕಂಪ್ಲೀಟ್ ಇನ್ ದಟ್. ಅಂದ್ರೆ ಏನು, ಜ್ಞಾನ ಭಕ್ತಿ ಕಂಪ್ಲೀಟ್ ಅಂತ ಹೇಳಿದ್ರೆ ಅವರ ಲೆವೆಲ್ ನಲ್ಲಿ ಕೂಡ, ಈವನ್ ಇನ್ ದೇರ್ ಓನ್ ಲೆವೆಲ್ ದೇ ಆರ್ ನಾಟ್ ಹ್ಯಾಪಿ ವಿತ್ ದೇರ್ ಓನ್ ಪರ್ಫಾರ್ಮೆನ್ಸ್ ಆಫ್ ಜ್ಞಾನ ಭಕ್ತಿ ವೈರಾಗ್ಯ. ಅಟ್ ದ ಸೇಮ್ ಟೈಮ್ ದೇ ಹ್ಯಾವ್ ದ ಕೆಪ್ಯಾಸಿಟಿ ಫಾರ್ ಪ್ರಾಣ ಜಯ, ಅಂದ್ರೆ ಪ್ರಾಣಶಕ್ತಿಯನ್ನು ನಿಲ್ಲಿಸುವ ಸಾಮರ್ಥ್ಯ ಇದೆ. ಜ್ಞಾನ ಭಕ್ತಿ ವೈರಾಗ್ಯಗಳು ಸ್ವಲ್ಪ ಮಟ್ಟಿಗೆ ತುಂಬಾ ಇಲ್ಲ, ಪೂರ್ಣವಾಗಿ ಇಲ್ಲ. ಅಂತಹ ಅವರು ಅವರಿಗೆ ಬಿಕಾಸ್ ಆಫ್ ದೇರ್ ಸ್ಪೆಷಲ್ ಸ್ಕಿಲ್ ನಿಪುಣಾನಾಂ ವಾಯುಜಯಾದವು ನಿಪುಣಾನಾಂ ವಾಯುಜಯಗಳಲ್ಲಿ ಸಾಮರ್ಥ್ಯವಿರುವುದರಿಂದ ತದ್ಬಲಾತ್ ಆ ಪ್ರಾಣವಾಯುವನ್ನು ಗೆಲ್ಲುವ ಯೋಗ ಸಾಮರ್ಥ್ಯದ ಬಲದಿಂದ ಅಲ್ಪ ಮುಕ್ತಿ ಕಿಂಚಿತ್ ಶೀಘ್ರಂಚ ಭವತಿ, ಅವರಿಗೆ ಮೋಕ್ಷ ಬೇಗ ಬಂದ್ಬಿಡತ್ತೆ, ಶೀಘ್ರವಾಗಿ ಮೋಕ್ಷ ಬರುತ್ತೆ. ಆಗ ಎಲ್ಲರೂ ಓಹೋ ದಿಸ್ ಇಸ್ ದ ಬೆಸ್ಟ್ ಪ್ಯಾತ್, ಸೊ ವೈ ಕ್ಯಾಂಟ್ ವಿ ಆಲ್ ಟ್ರೈ ಫಾರ್ ದಟ್ ಅಂತ ಹೇಳಿದ್ರೆ, ಕೈಲಾದವರು ಮಾಡಬಹುದು. ಬಟ್ ಇಲ್ಲಿ ಒಂದು ಕ್ಯಾಚ್ ಹೇಳ್ತಾ ಇದ್ದಾರೆ ಏನಂತ ಹೇಳಿದರೆ, ಶೀಘ್ರವಾಗಿ ಮುಕ್ತಿ ಬರಬಹುದು ಅವರಿಗೆ, ಆದರೆ ಅದು ಅಲ್ಪ ಮುಕ್ತಿಯೇ ಬರುತ್ತೆ ಅವರಿಗೆ. ಅಂದರೆ ಲೆವೆಲ್ಸ್ ಆಫ್ ಮುಕ್ತಿ, ಮುಕ್ತಿಯಲ್ಲಿ ತಾರತಮ್ಯ ಇದೆ ಅಂತ ಎಲ್ಲರಿಗೂ ಗೊತ್ತು. ತಾರತಮ್ಯದಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ರೆ, ಯಾರಿಗೆ ಈ ವಿಧವಾದ ಪ್ರಾಣವಾಯುವನ್ನು ಗೆಲ್ಲಿ ಮೋಕ್ಷವನ್ನು ಪಡೆಯುತ್ತೀವಿ ಅಂತ ಹೇಳಿದರೆ ಅವರಿಗೆ ಬೇಗ ಮುಕ್ತಿ ಸಿಗುತ್ತೆ, ಆದರೆ ಅಲ್ಪವಾದ ಮುಕ್ತಿ ಸಿಗುತ್ತೆ. ಜ್ಞಾನ ಭಕ್ತಿ ವೈರಾಗ್ಯ, ಯಾಕಂದ್ರೆ ನೋಡ್ರಿ, ಸಾಧನದ ಡ್ಯುರೇಷನ್ನು ಮಾತ್ರವೇ ಅಲ್ಲ, ಡ್ಯುರೇಷನ್ ಮ್ಯಾಟರ್ಸ್, ಟೈಪ್ ಆಫ್ ಸಾಧನ ಮ್ಯಾಟರ್ಸ್, ದೇವರನ್ನು ಒಲಿಸುವ ರೀತಿ ಮ್ಯಾಟರ್ಸ್, ಎಲ್ಲವೂ ಮ್ಯಾಟರ್ ಆಗುತ್ತೆ. ಭಕ್ತಿ ಜ್ಞಾನ ವೈರಾಗ್ಯಗಳಿಂದ ಭಗವಂತನನ್ನು ಒಲಿಸುವುದು ಜಾಸ್ತಿಯಾಗಿ ಒಲಿಸಬಹುದು. ಯೋಗ ಬಲದಿಂದ ಆ ಪ್ರಾಣದೇವನ್ನು, ಆ ಪ್ರಾಣವಾಯುವನ್ನು ಬಂಧಿಸಿ ಮಾಡುವುದು, ಅದರಿಂದ ಪರಮಾತ್ಮ ಒಲಿತಾನೆ, ಆದರೆ ಅಷ್ಟು ಒಲಿಯೋದಿಲ್ಲ. ಆದ್ದರಿಂದ ಅದಕ್ಕಿಂತ ಇದೇ ಬೆಟರ್ ಪ್ಯಾತ್, ಬಟ್ ಅದು ಆಗತ್ತೆ, ದಟ್ ಈಸ್ ಪಾಸಿಬಲ್, ಇಸ್ ಅದು ರೂಲ್ ಔಟ್ ಮಾಡ್ತಾ ಇಲ್ಲ. ಆ ದಾರಿಯಲ್ಲಿ ಹೋದವರಿಗೆ ಬೇಗ ಮೋಕ್ಷ ಸಿಗತ್ತೆ, ಅಲ್ಪ ಮೋಕ್ಷ ಸಿಗುತ್ತೆ. ಹಾಗಿಲ್ಲದೆ ಜ್ಞಾನ ಭಕ್ತಿ ವೈರಾಗ್ಯಗಳ ದಾರಿಯಲ್ಲಿ ಹೋಗುವವರಿಗೆ ನಿಧಾನವಾಗಿ ಮೋಕ್ಷ ಸಿಕ್ಕಿದ್ದು, ಅವರವರ ಲೆವೆಲ್ನಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆನಂದ ಸಿಗುತ್ತೆ. ಅಂದ್ರೆ ಇದು ಇಟ್ ವಿ ಶುಡ್ ನಾಟ್ ಜನರಲೈಸ್, ಅಂದರೆ ಈ ವಾಯುಜಯದಿಂದ ಬಂದ ಮೋಕ್ಷ ಬಂದವರೆಲ್ಲರೂ ಕೂಡ ಬಹಳ ಅಲ್ಪವಾದ ಮೋಕ್ಷ, ಮಿಕ್ಕವರಿಗೆಲ್ಲರಿಗೂ ಉತ್ಕೃಷ್ಟವಾದ ಮೋಕ್ಷ. ಸೊ ಒಂದು ತೃಣಜೀವಿಗೆ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಬರುವ ಮೋಕ್ಷ ಒಂದು ದೊಡ್ಡ ಜೀವಿಗೆ ಯೋಗ ಬಲದಿಂದ ಬರುವ ಮೋಕ್ಷಕ್ಕಿಂತ ದೊಡ್ಡದು ಅಂತ ಹಾಗೆ ಭಾವಿಸಬೇಕಂತ ಅರ್ಥ ಅಲ್ಲ. ಅದಕ್ಕೆ ವಿತಿನ್ ದೇರ್ ಓನ್ ಲೆವೆಲ್, ಅವರದೇ ಲೆವೆಲ್ನಲ್ಲಿ ಜ್ಞಾನ ಭಕ್ತಿ ವೈರಾಗ್ಯಗಳಿಂದ ಬರುವ ಆ ಮೋಕ್ಷದ ಆನಂದ ಈಸ್ ಮೋರ್ ದ್ಯಾನ್ ಯೋಗ ಬಲದಿಂದ ಬರುವ ಆನಂದ. ಇನ್ ದೇರ್ ಓನ್ ಲೆವೆಲ್ ವಿ ಶುಡ್ ನಾಟ್ ಗೋ ಅಕ್ರಾಸ್ ದ ಲೆವೆಲ್, ಅದನ್ನು ಕಾಶಿಯಸ್ ಆಗಿ ನೋಡಬೇಕು. ಆ ವಿಧವನ್ನು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ವಿಧವಾಗಿ ವರ್ಣನೆ ಮಾಡಿದ ಮೇಲೆ ನೆಕ್ಸ್ಟ್ ಶ್ಲೋಕದಲ್ಲಿ, 11ನೇ ಶ್ಲೋಕದಲ್ಲಿ ಆ ಭಗವಂತನನ್ನು ನಾವು ವೇದಗಳು, ವೇದ ತಿಳಿದವರು ಹೇಗೆ ಉಪಾಸನೆ ಮಾಡ್ತಾರೆ, ಮಿಕ್ಕವರು ಹೇಗೆ ಉಪಾಸನೆ ಮಾಡಬೇಕಂತ ತಿಳಿಸಿಕೊಡ್ತಾರೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದು ನಾವು ಇವತ್ತು ಕಂಟಿನ್ಯೂ ವೃತ್ತಿಯ ಮೂಲಕವಾಗಿ ನೋಡೋಣ, ಭಾಷೆ ತಾತ್ಪರ್ಯಗಳ ಮೂಲಕವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಈ ಶ್ಲೋಕ ಹೇಳ್ತಾ ಇದ್ದಾರೆ, ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯದ್ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದ. ನಾನು ಸಂಗ್ರಹವಾಗಿ ಬ್ರೀಫ್ ಆಗಿ ನಿನಗೆ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿ, ಸಂಗ್ರಹೇಣ ಪ್ರವಕ್ಷ್ಯೆ ಸಂಗ್ರಹವಾಗಿ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತೆ, ಇಲ್ಲಿ ಮೋಕ್ಷಕ್ಕೆ ಹೋಗುವ ಮೋಕ್ಷಗಳಿದ್ದಾರೆ, ಮೋಕ್ಷವನ್ನು ಪಡೆಯಬೇಕನ್ನುವ ಇಚ್ಛೆಯುಳ್ಳವರು, ಅವರಿಗೆ ಗಮ್ಯವಾದ ಯಾವ ಭಗವಂತನ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯತ್ ಅಕ್ಷರಂ ವೇದ ವಿಧ ವದಂತಿ, ಕ್ಷರ ಅಂದ್ರೆ ನಾಶ, ನಿಮ್ಗೆ ಗೊತ್ತು, ಕ್ಷರ ಕ್ಷರವಾಗುವುದು, ಕ್ಷರ ಪದಾರ್ಥಗಳು ನಾಶವಾಗುವ ಪದಾರ್ಥಗಳು, ಅಕ್ಷರ ನಾಶವಾಗದೇ ಇರುವುದು. ಅಕ್ಷರ ಪದಾರ್ಥ ವಸ್ತುಗಳು ಕೆಲವಿದೆ, ಮೂಲಪ್ರಕೃತಿ ಅಕ್ಷರ, ಕಾಲಾಕ್ಷರ ಎಲ್ಲ, ಆದರೆ ಭಗವಂತ ನಿಜವಾದ ಅಕ್ಷರನು, ಅವನಿಗೆ ಚತುರ್ವಿಧವಾದ ನಾಶವೂ ಇಲ್ಲ. ಮಿಕ್ಕವರಿಗೆ ಅಪೂರ್ಣತ್ವ ಅನ್ನುವ ನಾಶ ಇದೆ, ಅಂದ್ರೆ ಈಗ ಕಾಲ ತಗೊಂಡ್ರು, ಆಕಾಶ, ಸ್ಪೇಸ್, ಟೈಮ್, ದಿಸ್ ಆರ್ ಆಲ್ಸೋ ಎಟರ್ನಲ್, ದಿಸ್ ಆರ್ ಆಲ್ಸೋ ಎಟರ್ನಲ್, ಆಲ್ ಪರ್ವೇಡಿಂಗ್, ಎಲ್ಲವೂ ಇದೆ. ಆದರೆ ಅವು ಸ್ವತಂತ್ರವೂ ಅಲ್ಲ, ಪೂರ್ಣವೂ ಅಲ್ಲ. ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಅಂಡ್ ದೇ ಆರ್ ನಾಟ್ ಕಂಪ್ಲೀಟ್. ಭಗವಂತ ಸ್ವತಂತ್ರನೂ ಪೂರ್ಣನೂ ಆಗಿದ್ದಾನೆ, ಪ್ಲಸ್ ಸ್ಪೇಸ್, ಕಾಲ, ಅವಕಾಶ, ಆಕಾಶಗಳಂತೆ ಇತ್ಯಾದಿ ವಸ್ತುಗಳ ಮೂಲ ಪ್ರಕೃತಿ ಅಕ್ಷರಗಳು ಇವೆಲ್ಲದರಂತೆ ಪರಮಾತ್ಮ ಸರ್ವವ್ಯಾಪಕನೂ ಆಗಿ ಅಷ್ಟೇ ಅಲ್ಲದೆ ನಾಶರಹಿತನೂ ಆಗಿದ್ದಾನೆ, ಅಷ್ಟೇ ಅಲ್ಲದೆ ಅಪೂರ್ಣತ್ವ ದೋಷವೂ ಇಲ್ಲದೆ ಇದ್ದಾನೆ. ಅವೆಲ್ಲದಕ್ಕೂ ಅಪೂರ್ಣತಾ ದೋಷ ಇದ್ದರೆ ಪರಮಾತ್ಮನಿಗೆ ಅಪೂರ್ಣತಾ ದೋಷ ಇಲ್ಲ. ಅಪೂರ್ಣತ ಅಂದರೆ ಇನ್ಕಂಪ್ಲೀಟ್ನೆಸ್, ಈಸ್ ಕಂಪ್ಲೀಟ್ ಇನ್ ಎವ್ರಿ ರೆಸ್ಪೆಕ್ಟ್. ಈಗ ಕಾಲ ತಗೊಂಡರೆ ಕಾಲ ಅದಕ್ಕೆ ಚೇತನತ್ವ ಇಲ್ಲ, ಭಗವಂತ ಚೇತನ ಸ್ವರೂಪನನು. ಹೀಗೆ ಒಂದೊಂದಕ್ಕೂ ಜಡ ಪದಾರ್ಥಗಳು, ಕಾಲ, ಆಕಾಶ ಇವೆಲ್ಲ ಜಡ ಪದಾರ್ಥಗಳಾಗಿದೆ. ಸೊ ಆದ್ದರಿಂದ ಭಗವಂತ ಅವೆಲ್ಲದಕ್ಕೂ ಮೀರಿ ನಿಂತಿದ್ದಾನೆ. ಆದ್ದರಿಂದ ಯತ್ ಅಕ್ಷರಂ ವೇದ ವಿಧ, ವೇದವನ್ನು ತಿಳಿದವರು, ವೇದಜ್ಞಾನಿಗಳಾದವರು, ಯಾವ ಪರಮಾತ್ಮನ ಬಗ್ಗೆ, ಮೋಕ್ಷಪ್ರದಾಯಕನಾದ ಆ ಭಗವಂತನ ಬಗ್ಗೆ, ಆದರೆ ಮುಮುಕ್ಷುಗಳಿಗೆ ಗಮ್ಯಸ್ಥಾನವಾದ ಭಗವಂತನ ಬಗ್ಗೆ ಅವರು ಅಕ್ಷರಂ ವದಂತಿ, ಅವನು ಕ್ಷರರಹಿತ, ನಾಶರಹಿತನು ಅಂತ ವರ್ಣನೆ ಮಾಡ್ತಾ ಇದ್ದಾರೋ, ಸರ್ವಥಾ ನಾಶರಹಿತ, ಚತುರ್ವಿಧ ನಾಶರಹಿತನಾದವನು ಭಗವಂತ ಅಂತ ಹೇಳಿ ವೇದ ಜ್ಞಾನಿಗಳು ತಿಳಿದಿದ್ದಾರೆ. ಅಷ್ಟೇ ಅಲ್ಲದೆ ಆ ಭಗವಂತನ ವಿಶಂತಿ ಯದ್ಯತೆಯೋ ವೀತರಾಗಾಹ ಅಂತೇಳಿ, ಯಾವ ಭಗವಂತನ ಸ್ವರೂಪವನ್ನಾದರೆ ವೀತ ರಾಗ, ರಾಗ ಅಂದ್ರೆ ಕಾಮ, ಕ್ರೋಧ, ಲೋಭ ಎಲ್ಲವೂ ಕೂಡ ಅರಿಷಡ್ವರ್ಗ ಇವೆಲ್ಲವನ್ನು ಗೆದ್ದವರು ಯಾರಿದ್ದಾರೋ ವೀತರಾಗಾಹ ಅಂತೇಳಿ, ಅಂದರೆ ಕಾಮಾದಿ ದೋಷಗಳನ್ನು ಕಳೆದುಕೊಂಡಿದ್ದಾರೆ. ದೇ ಹ್ಯಾವ್ ಗಾಟನ್ ರಿಡ್ ಆಫ್ ದೆಮ್. ಪ್ರಯತ್ನಶೀಲರಾಗಿದ್ದಾರೆ. ಯತಯಃ ಯತಿ ಯತ ಪ್ರಯತ್ನ ಅಂತೇಳಿ, ಯತಯಃ ಅಂತ ಹೇಳಿದ್ರೆ ಯತಿಗಳು ಅಂತ ಹೇಳಿದ್ರೆ ಸನ್ಯಾಸಿಗಳು ಅಂತ ಒಂದರ್ಥ. ಇಲ್ಲಿ ಯತಯಃ ಅಂತ ಹೇಳಿದರೆ ಪ್ರಯತ್ನಶೀಲಿ, ಪ್ರಯತ್ನಶೀಲ ಉಳ್ಳವರು, ಯತನ ಮಾಡುವವರು, ಪ್ರಯತ್ನ ಮಾಡುವವರು. ಯತರು ಅಂದ್ರೆ ಪ್ರಯತ್ನಶೀಲರು, ಪ್ರಯತ್ನ ಸ್ವಭಾವ ಉಳ್ಳವರು ಯಾರಿದ್ದಾರೋ, ಯತಯಃ ಅವರು ಯಾವ ಭಗವಂತನ ಸ್ವರೂಪನ್ನಾದ್ರೆ ಪ್ರಯತ್ನಶೀಲರು. ಯತಯಃ ಪ್ರವಿಶಂತಿ, ವಿಶಂತಿ ಪ್ರವಿಶಂತಿ ಪ್ರವೇಶ ಮಾಡ್ತಾರೆ. ವಿಷ ಪ್ರವೇಶನೆ ಅಂತ ಅಂದ್ರೆ ಆ ಭಗವಂತನಲ್ಲಿ ಈ ಪ್ರಯತ್ನ ಮಾಡಿ ಕಾಮಕ್ರೋಧಾದಿಗಳನ್ನು ಅರಿಷಡ್ ವರ್ಗವನ್ನು ಗೆದ್ದವರು ಭಗವಂತನ ಒಳಗೆ ಪ್ರವೇಶ ಮಾಡ್ತಾರೆ. ಅಂತಹ ಯಾವ ಪರಮಾತ್ಮನಾದರೆ ಇದ್ದಾನೋ, ಇದೆಲ್ಲವೂ ಭಗವಂತ ಧ್ಯಾನಯೋಗ್ಯನಾದ ಭಗವಂತನ ವರ್ಣನೆ. ಇವನೆಲ್ಲ ಭಗವಂತ ಧ್ಯೇಯನಾಗಿದ್ದಾನೆ, ಧ್ಯಾನಯೋಗ್ಯನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ಆ ಭಗವಂತನನ್ನು ವೇದ ಜ್ಞಾನಿಗಳು ಅಕ್ಷರ ಅಂತ ಹೇಳಿ ವರ್ಣನೆ ಮಾಡಿದ್ದಾರೆ. ಶೀಲರಾದವರು ಕಾಮಕ್ರೋಧಾದಿಗಳನ್ನು ಬಿಟ್ಟು ಅವನ ಒಳಗೆ ಪ್ರವೇಶ ಮಾಡ್ತಾರೆ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂತ ಹೇಳಿ ಅವನು ಬಯಸುವ, ಯದಿಚ್ಛಂತಹ ಆ ಭಗವಂತನನ್ನು ಸೇರಬೇಕನ್ನುವ ಇಚ್ಛೆ ಉಳ್ಳವರು ಯಾರಾಗಿದ್ದಾರೋ ಅವರು ಬ್ರಹ್ಮಚರ್ಯಂ ಚರಂತಿ ಅಂತೇಳಿ. ಬ್ರಹ್ಮಚರ್ಯ ಅನ್ನುವ ಶಬ್ದಕ್ಕೆ ಅನೇಕ ನಮ್ಮ ಒಂದು ಇಂದ್ರಿಯ ಜಯ, ಬ್ರಹ್ಮಚರ್ಯ, ಬ್ರಹ್ಮಣಿ ಚರತಿ, ಭಗವಂತನಲ್ಲಿ ಮನಸ್ಸು ಇಡುವುದು ಒಂದು. ಭಗವಂತನಲ್ಲಿ ಮನಸ್ಸು ಚೆನ್ನಾಗಿ ಇಡಬೇಕೆಂದರೆ ಇಂದ್ರಿಯಗಳ ಮೇಲೆ ಮನಸ್ಸು ಹೋಗಬಾರದು. ಆದ್ದರಿಂದ ಈ ಮುಮುಕ್ಷುಗಳಾದವರು ತಮ್ಮ ಮನಸ್ಸು, ಇಂದ್ರಿಯಗಳು ಮುಂತಾದ ಅವೆಲ್ಲವನ್ನು ಕೂಡ ವಶದಲ್ಲಿ ಇಟ್ಟುಕೊಂಡು, ಹತೋಟಿಯಲ್ಲಿ ಇಟ್ಟುಕೊಂಡು ಬ್ರಹ್ಮಚರ್ಯ, ಅದು ನಿಜವಾದ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಎಲ್ಲವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳು, ಹಾಗೆ ಚರಿಸುತ್ತಾರೋ ತತ್ತೇ ಪದಂ ಸಂಗ್ರಹೇನ ಪ್ರವೇಶಿ. ಅಂತಹ ಪರಮಾತ್ಮನ ಆ ಎಲ್ಲ ನಾವು ಅನುಷ್ಠಾನದಿಂದ ಭಗವಂತನ ಹೇಗೆ ಮಾಡಬೇಕು ಅನ್ನುವ ಅವನ ಸ್ವರೂಪವನ್ನು ಹೇಗೆ ತಿಳಬೇಕು ಅನ್ನೋದನ್ನು ಸಂಕ್ಷೇಪವಾಗಿ ನಿನಗೆ ಬ್ರೀಫ್ ಆಗಿ ನಿನಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಹೇಳಿದ್ದಾನೆ. ಸೊ ಇದಕ್ಕೆ ರಾಯರ ವಿವೃತಿಯಲ್ಲಿ ಹೀಗೆ ಹೇಳ್ತಾ ಇದ್ದಾರೆ, ವಾಯುಜಯಾದಿಮತಾಂ ಮರಣ ಕಾಲೇ ಕರ್ತವ್ಯಂ ಏವ ಸಧ್ಯೇಯಂ ಸ್ಪಷ್ಟಯತಿ ಇದಕ್ಷರಮಿತಿ ಅಂತ ಹೇಳಿ. ವಾಯುಜಯಾದಿಮತಾಂ ಮರಣ ಕಾಲೇ ಕರ್ತವ್ಯಮೇವ ಸಧ್ಯೇಯಂ ಸ್ಪಷ್ಟಯತಿ ಅಂತ ಮರಣ ಸಮಯದಲ್ಲಿ ವಾಯುಜಯವನ್ನು ಮಾಡಿದವರು ಕೂಡ ಯಾವ ಪರಮಾತ್ಮನನ್ನೇ ಸೇರಬೇಕಂತ ಹೇಳ್ತಾರೋ ಅದು ಕರ್ತವ್ಯಮೇವ ಸಧ್ಯೇಯಂ ಸ್ಪಷ್ಟಯತಿ. ಧ್ಯಾನ ಯೋಗ್ಯನಾದ ಆ ಭಗವಂತನನ್ನು ನಾವು ಹೇಗೆ ಮಾಡಬೇಕು ಅನ್ನುವುದನ್ನು ಇಲ್ಲಿ ಆ ಕರ್ತವ್ಯ ನಮ್ಮ ಅಂದ್ರೆ ಎಲ್ಲರಿಗೆ ಕರ್ತವ್ಯವಾಗಿ ಅಂದ್ರೆ ಮಾಡಬೇಕಾಗಿದ್ದಾಗಿರುವ ಪರಮಾತ್ಮನ ಸಾಧನೆ ಹೇಗಿದೆ ಅನ್ನುವುದನ್ನು ಇಲ್ಲಿ ಸ್ಪಷ್ಟ ಮಾಡ್ತಾ ಇದ್ದಾರೆ. ಯದಕ್ಷರಮಿತಿ ಯದ್ವಾ ಕೇನ ಪ್ರಕಾರೇಣ ಸ್ಮರ್ತವ್ಯ ಅಸಿ ಇತಿ ಪ್ರಶ್ನಸ್ಯ ಉತ್ತರ ಸದ್ಯೇ ಮುಚ್ಚತೆ. ಮುಂಚಿನ ಪ್ರಶ್ನೆ, ಆ ಪ್ರಶ್ನೆಯನ್ನು ನಡೀತಾ ಇದೆ. ಏನು ಆ ಪ್ರಶ್ನೆ? ಆ ಭಗವಂತನನ್ನು ಹೇಗೆ ಸ್ಮರಿಸಬೇಕು, ಅವನು ಹೇಗೆ ಸ್ಮರ್ತವ್ಯನಾಗಿದ್ದಾನೆ? ಏ ಭಗವಂತನೇ, ನೀನು ಹೇಗೆ ಸ್ಮರ್ತವ್ಯ ಅಂದ್ರೆ ಸ್ಮರಿಸಲು ಯೋಗ್ಯನಾಗಿ ಹೇಗೆ ಇದ್ದಿ ನೀನು ಅಂತ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಏತದ್ ಅಕ್ಷರಂ ಇತ್ಯಾದಿ ತ್ರಿವಿಹಿ. ಈ ಮೂರು ವಿಷಯಗಳು, ಮೂರು ಪಾದಗಳಲ್ಲಿ ಮೂರು ವಿಷಯವನ್ನು ಹೇಳಿದ್ದಾರೆ. ಏನು? ಅಕ್ಷರಂ ಇತ್ಯಾದಿ ತ್ರಿವಿಹಿ. ಯತ್ ಪದಂ ಅಕ್ಷರಂ ಸರ್ವಥಾ ನಾಶರಹಿತಂ ವೇದ ವಿಧ ವದಂತಿ. ವೇದವನ್ನು ತಿಳಿದವರು ಯಾವ ಪರಮಾತ್ಮನ ಸ್ವರೂಪವು ಆದರೆ ಅಕ್ಷರವಾಗಿದೆ, ನಾಶರಹಿತವಾಗಿದೆ, ಸರ್ವಥಾ ನಾಶರಹಿತ, ಎಲ್ಲ ರೀತಿಯಲ್ಲಿಯೂ ನಾಶರಹಿತವಾಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಚ್ಚವದಂ ವಿತರಾಗಾಹ ಅಪಗತ ಕಾಮಾದಿ ದೋಷಾಹ ಯತಯಃ ಯತ್ನಶೀಲಾಹ ವಿಶಂತಿ ಪ್ರವಿಶಂತಿ. ನಾವು ನೋಡಿದ ಅರ್ಥಗಳು ಅಂದರೆ ಯಾವ ಭಗವಂತನ ಪದಗಳು ಸ್ವರೂಪವು ಆದರೆ ವಿತರಾಗಾಹ ಅಂದರೆ ಅಪಗತ ಕಾಮಾದಿ ದೋಷ, ರಾಗ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮಾತ್ಸರ್ಯಗಳು, ರಾಗಗಳು. ರಾಗ ಅಂದರೆ ನಮಗೆ ರಜೋಸ್ವಭಾವವನ್ನು ಕೊಡುವಂಥದ್ದು, ರಾಗ ರಜೋಸ್ವಭಾವವನ್ನು ಕೊಡುವಂಥ, ರಜಸ್ಸಿನ ಮಾರ್ಗದಲ್ಲಿ ಹತ್ತಿಸುವಂಥ. ಇವು ಅಷ್ಟೇ ಅಲ್ಲದೆ ರಜಸ್ಸಿನ ಮಾರ್ಗ ಅಂದರೆ ಸಾತ್ವಿಕರ ಇತರವಾದ ಮಾರ್ಗ, ತಾಮಸಿಕ ಮಾರ್ಗವೂ ಇರಬಹುದು. ಹೀಗೆ ನಮ್ಮನ್ನು ಕೆಟ್ಟದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಆ ಕಾಮಾದಿ ದೋಷಗಳನ್ನು ಬಿಟ್ಟವರಾಗಿದ್ದಾರೆ. ವೀತ ರಾಗ, ಅಪಗತ, ವೀತ ಇವೆಲ್ಲವೂ ಕೂಡ ಬಿಟ್ಟವರಾಗಿದ್ದಾರೆ ಅಂತ. ಸೊ ಅಂತಹವರು ಯತಯಃ ಅಂದ್ರೆ ಸನ್ಯಾಸಿಗಳಂತಲ್ಲ, ಇಲ್ಲಿ ಅರ್ಥ ಯತ್ನಶೀಲರು, ಪ್ರಯತ್ನಶೀಲರು ಅಂತ ಹೇಳಿ. ವಿಶಂತಿ ಪ್ರವಿಶಂತಿ ಪ್ರವೇಶ ಮಾಡುತ್ತಾರೋ. ಯಚ್ಚ ಪದಮಿಚ್ಛಂತಹ ಬ್ರಹ್ಮಚರ್ಯಂ ಮನ ಆದಿನಾಂ ಬ್ರಹ್ಮಣಿ. ಯಾವ ಭಗವಂತನನ್ನ ಪದವನ್ನು ಇಚ್ಛಪಟ್ಟವರಾಗಿ ಬ್ರಹ್ಮಚರ್ಯಂ ಅಂದ್ರೆ ಮನ ಆದಿನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚರ್ಯ ಅಂದರೆ ಮನಸ್ಸು ಮುಂತಾದ ಇಂದ್ರಿಯಗಳನ್ನು ಬೇರೆ ವಿಷಯಗಳಲ್ಲಿ ಇಡದೆ ಭಗವಂತನಲ್ಲಿ ಮಾತ್ರ, ಬ್ರಹ್ಮಣಿ ಪರಮಾತ್ಮನಲ್ಲಿ ಮಾತ್ರ ಇಡುವುದೇ ಬ್ರಹ್ಮಚರ್ಯ. ಅದಕ್ಕೆ ಅನುಷ್ಠಾನ ಮಾಡುವುದು. ಹಾಗೆ ಅನುಷ್ಠಾನ ಮಾಡಿದಾರೋ ತತ್ಪದಂ ಪದ್ಯತೆ ಮುಕ್ಷುಭಿ ಪ್ರಾಪ್ಯತ. ಆ ಪರಮಾತ್ಮನ ಪಾದಗಳನ್ನು ಜ್ಞಾನಿಗಳಾದವರು, ಮೋಕ್ಷ ಬಯಸುವವರು ಸೇರುತ್ತಾರೆ ಅಂತ ಹೇಳಿ ಅಲ್ಲಿ ಪದ್ರೂಗತವಿತ್ಯತಃ ಕರ್ಮಣಿ ಅಕಾರ ಪ್ರತ್ಯಯ ಸ್ವರೂಪಂ ಸಂಗ್ರಹೇಣ ಸಂಕ್ಷೇಪೇಣ ಪ್ರವಕ್ಷ್ಯೆ ತತ್ಪದ ಸ್ಮರಣ ಪ್ರಕಾರಂ ಪ್ರವಕ್ಷ್ಯಾಮಿ ಇತ್ಯರ್ಥ. ಅಂತಂದ್ರೆ ಆ ಭಗವಂತನನ್ನು ನಾವು ಅವನ ಸ್ವರೂಪವನ್ನು ತಿಳ್ಕೊಳ್ಳುವುದಕ್ಕಾಗಿ ಸಂಗ್ರಹವಾಗಿ ಬ್ರೀಫ್ ಆಗಿ ಹೇಳುವಂತಹ ಮಾತು ಅವನ ಪದಸ್ಮರಣ ವಿಧಾನವನ್ನು ಹೇಳ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾನೆ ಅಂತೇಳಿ ಇಲ್ಲಿಗೆ ಹೇಳಿದ್ದಾರೆ. ಇಲ್ಲಿಗೆ ನಾವು ಇದನ್ನು ನಿಲ್ಲಿಸಿಬಿಟ್ಟು ಗೀತಾ ಪಠನೆಯನ್ನು ಸ್ವಲ್ಪ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಗಾಯನವಾಸ ಮನಸ್ಸೇಂದಿಯರ್ವ ಬುದ್ಧಾತ್ಮನಾವ ಭಕ್ತಿ ಸ್ವಭಾವ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ ಸಂಪ್ರಯಾಮಿ.